ஹரி ஓம் ஸ்ரீ குருப்பியோ நமஹ. அப்ரமம் பங்கரயிதம் அஜடம் விமலம் சதா அனந்த தீர்த்தமலம் பஜே தாபத்ரயாபஹம் நித்யா சித்தாந்த துத்வாந்த வித்வம்ஷ்ண சக்ஷ்ணஹ ரஜிதாக்கதனே பாசதாம் நோஹுதம்பரே அத்திகர்த்த கல்பம் பிரத்யர்த்திகத கேசரி வியாச தீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானம் வாஜராஜகுருன் நுண்டி ஐக்கியபிராஷயான் உத்தியராசவேந்திராய சத்யதர்மதாயத பரதாங்க புருஷாய நமதாம் காமதேனவே துர்வாதி துவாந்திரவியே வைஷ்ணவேந்தீவரேந்தவே ஸ்ரீராகவேந்திரவே நமச்சந்தையாளவே ஆ பால்மொழி பரியந்தம் குருநாமாப்தனஸ்மரே தேன விக்னா பரிஷந்தி ஸ்ரீசித்த மனோரதாக ஹரி ஓம் ஸ்ரீ குருப்பியோ நம. இவத்து பகவத்கீதையன்னு மாட்டா இருந்தீவி. ஐ திங்க் மத்து நான் நெக்ஸ்ட் வீக் இந்த ஒரு 6 வார கீதா ஆமேல அரிக்கு தாமசார ஈ எரடு ஈ ரோஜ் இல்ல, ஜஸ்ட் ஒன் 6 வீக்ஸ் ಔಟ್ ಆಫ್ ಟರ್ನ್ ಹೋಗ್ತಾ ಇದೀವಿ. ಆದ್ದರಿಂದ ನೆಕ್ಸ್ಟ್ 6 ವೀಕ್ಸ್ ಇರೋದಿಲ್ಲ. ಸೊ ಇವತ್ತು ಗೀತೆಯನ್ನು ಮಾಡ್ತಾ ಇದ್ದೀವಿ. ಶುರು ಮಾಡೋಣ. ನಾವು ಭಗವದ್ಗೀತೆ ಅದು 9ನೇ ಅಧ್ಯಾಯ ಅದನ್ನು ನೋಡ್ತಾ ಬಂದಿದ್ವಿ. ಅದರಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 11ನೇ ಶ್ಲೋಕಕ್ಕೆ ಅದಕ್ಕೆ ಭಾಷ್ಯ ತಾತ್ಪರ್ಯ ವಿವೃತಿ ಅವೆಲ್ಲವೂ ನೋಡಿದ್ದೀವಿ. ಭಗವಂತನನ್ನು ತಪ್ಪಾಗಿ ತಿಳಿಯುವುದು, ಭಗವಂತನನ್ನು ಸರಿಯಾಗಿ ತಿಳಿಯಬೇಕು, ಭಗವಂತನ ತಪ್ಪಾಗಿ ತಿಳಿಯಬಾರದು. ಆದ್ದರಿಂದ ಭಗವಂತ ಎಂಥವನು, ಅವನ ಮಹಿಮೆಯನ್ನು ಹೇಳ್ತಾ ಬಂದು ಅದಾದ ಮೇಲೆ ಅವನ ಮಹಿಮೆಯೆಲ್ಲ ಹೇಳಿದ ಮೇಲೆ ಅವನನ್ನು ತಪ್ಪಾಗಿ ತಿಳಿಯುವ ಜನ ಹೇಗೆ ತಪ್ಪಾಗಿ ತಿಳಿಯುವುದು, ವಾಟ್ ಆರ್ ದ ರಾಂಗ್ ನಾಲೆಡ್ಜ್, ಏನು ಭಗವಂತನ ತಪ್ಪಾಗಿ ತಿಳಿಯುವುದಂದ್ರೆ ಏನು ಅನ್ನುವುದನ್ನು ವಿಸ್ತಾರ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅಲ್ಲಿ ಅವಧಾನಂತಿ ಮಾಮೂಢ ಮಾನುಷೀನ್ ತನ್ಮ, ಇದು 11ನೇ ಪದ್ಯ 9ನೇ ಅಧ್ಯಾಯದಲ್ಲಿ 9th ಚಾಪ್ಟರ್ ಗೀತಾ ಭಾಷ್ಯ ತಾತ್ಪರ್ಯದಲ್ಲಿ ಅದು 9ನೇ ಚಾಪ್ಟರ್. ಅವಧಾನಂತಿ ಮಾಮೂಢ ಮಾನುಷೀನ್ ತನುಮಾಶ್ರಿತಂ ಪರಂ ಭಾವ ಮದಾನಂತೋ ಮಮಭೂತ ಮಹೇಶ್ವರಂ ಅಂತ ಹೇಳಿ, ಮಾಂ ಮೂಢಾಹ ಮಾನುಷೀನ್ ತನುಮಾಶ್ರಿತಂ ಅವಧಾನಂತಿ, ಅದನ್ನು ಭಾಷ್ಯ ತಾತ್ಪರ್ಯದಲ್ಲಿ ಭಗವಂತ ಅವನಿಗೆ ನಮ್ಮಂತೆ ಒಂದು ದೇಹವಿದೆ ಅಂತ ತಿಳ್ಕೊಂಡವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸೊ ಇದು ಎರಡು ವಿಧವಾಗಿ ರಾಯರು ಹೇಳ್ತಾರೆ. ಒಂದು, ಭಗವಂತನಿಗೆ ದೇಹವಿದೆ, ಅದು ಮಾನುಷ್ಯವಾದ ದೇಹ ಇದೆ ಅಂತ ತಿಳ್ಕೊಳ್ಳುವುದು. ಇಲ್ಲ, ಭಗವಂತನನ್ನು ತಿಳಿದವರು ನಮ್ಮಂತೆ ಭಗವಂತ ದೇಹ ಧಾರಣೆ ಮಾಡಿದ್ದಾನೆ, ಆದರೂ ಅದು ಸಾಮಾನ್ಯ ದೇಹವಲ್ಲ, ದಿವ್ಯ ದೇಹ ಕಾಣಿಸುತ್ತೆ, ಮೇಲ್ನೋಟಕ್ಕೆ ನಮ್ಮಂತ ದೇಹ ಇದೆ ಅಂತ ತಿಳ್ಕೊಂಡು ಆ ವಿಧವಾದ ಜ್ಞಾನ ಇರಬೇಕು. ಅದು ಇಲ್ಲದೆ ಇರುವಂತ ಅವರು ಒಟ್ಟಾರೆ ತಾಮಸ ಪ್ರವೃತ್ತಿಯ ಜನರು. ಅಂದ್ರೆ ಮನುಷ್ಯ ಶರೀರದಂತೆ ಕಾಣುತ್ತೆ ಭಗವಂತನ ಶರೀರ, ಅದನ್ನು ನೋಡಿ ತಾಮಸ ಪ್ರವೃತ್ತಿಯ ಜನರು ನಿತ್ಯ ಗುಣಪೂರ್ಣಾದಂತಹ ಭಗವಂತನ ನಿಜ ಸ್ವರೂಪವನ್ನು ತಿಳಿಯದೆ ಅವನನ್ನು ಸಾಮಾನ್ಯ ಅಂತ ತಿಳಿಯೋದು. ಅಂದ್ರೆ ಮಿಕ್ಕ ದೇವತೆಗಳಂತ ಒಂದು ಮಲ್ಟಿಪಲ್ ವೇಸ್ ಆಫ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಭಗವಂತನಿಗೆ ನಮ್ಮಂತಹ ಮನುಷ್ಯ ದೇಹ ಇಂತ ಇದೆ ಅಂತ ತಿಳಿಯುವುದು, ಭಗವಂತ ದೇವತೆಗಳಿಗೆ ಸಮಾನ ಅಂತ ತಿಳಿಯೋದು, ಮಿಕ್ಕ ದೇವ ಅನ್ಯ ದೇವತೆಗಳಿಗೆ ಇಲ್ಲ, ಅನ್ಯ ದೇವತೆಗಳು ರುದ್ರ ಮುಂತಾದವರು ಭಗವಂತನಿಗಿಂತ ಮೇಲೆ ಇದ್ದಾರೆ ಅಂತ ತಿಳಿಯುವುದು. ಇವೆಲ್ಲ ಕೂಡ ತಾಮಸ ಪ್ರವೃತ್ತಿಯ ಜನರು ಮಾಡುವಂತಹ ಕೆಲಸಗಳು ಅಂತ ಹೇಳ್ತಾ ಬಂದು ಆ ಭಗವಂತನ ಅವತಾರಗಳು ಹೇಗೆ ಕೃಷ್ಣ ರಾಮಾದಿ ಅವತಾರಗಳಲ್ಲಿ ಸಹಿತ ಅವನು ಸ್ಥೂಲ ದೇಹವನ್ನು ಧಾರಣೆ ಮಾಡಿದ್ದಾನೆ ಅನ್ನುವ ಭ್ರಮೆ ಜನರಿಗೆ ಹುಟ್ಟತ್ತೆ ಹೊರತು ನಿಜವಾಗಿ ಅವನಕ್ಕೆ ಯಾವತ್ತೂ ಅವನಿಗೆ ಅವನ ದೇಹಕ್ಕೂ ಅಭೇದ. ಅವನು ಜ್ಞಾನಾನಂದಾತ್ಮಕವಾದ ದೇಹ ಅವತಾರಗಳಲ್ಲಿ ಸಹಿತ ಅದನ್ನೆಲ್ಲ ವಿಸ್ತಾರ ಮಾಡಿ ಹೇಳಿ ಬಂದು ಹಾಗೆ ತಾಮಸ ಪ್ರವೃತ್ತಿಯಿಂದ ತಪ್ಪಾಗಿ ತಿಳಿದ ಜನರಿಗೆ ಏನಾಗತ್ತಿ ಅನ್ನುವುದನ್ನು 12ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಮೋಘಾಶ ಮೋಹಕರ್ಮಾಣೋ ಮೋಹಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂಶಿತಾಹ. ಇಲ್ಲಿ ಒಂದು ಶಬ್ದ ಮೋಘ, ಮೋಹ ಅನ್ನುವ ಶಬ್ದ ಬೇರೆ, ಮೋಘ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಮೋಘ ಅನ್ನುವ ಶಬ್ದವೂ ಇದೆ, ಮೋಹ ಅನ್ನುವ ಶಬ್ದ ಇದೆ, ಟೋಟಲಿ ಡಿಫ್ರೆಂಟ್ ಮೀನಿಂಗ್, ಎರಡು ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ. ಮೋಹ, ಅವನಿಗೆ ಮೋಹ ಇದೆ ಅಂತ ಹೇಳಿದರೆ ಮೋಹ ಅನ್ನುವುದು ಒಂದು ಏನಿ ಚೇತನಕ್ಕೆ ಇರುವ ಲಕ್ಷಣ. ಮೋಹ ಜ್ಞಾನ, ತಪ್ಪು ತಿಳುವಳಿಕೆ, ಡೆಲ್ಯೂಷನ್ ಅಂತೀವಿ ನೋಡ್ರಿ. ಮೋಹ ಅಂದ್ರೆ ಡೆಲ್ಯೂಷನ್, ರಾಂಗ್ ನಾಲೆಡ್ಜ್, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ಅದಕ್ಕೆ ಮೋಹ ಅಂತ ಕರೀತಾರೆ. ಮೋಘ ಅಂದ್ರೆ ವೇಸ್ಟ್ ಅಂತ. ಮೋಘ ಅನ್ನುವುದು ಚೇತನಕ್ಕೆ ಸಂಬಂಧಪಟ್ಟ ಕರ್ಮ, ಇದು ಮಾಡ್ತಾನೇನೋ ಕೆಲಸ ಮಾಡ್ತಾನೆ. ಒಂದು ಆಫೀಸ್ ಹೋದಾರಿ, ವೇಸ್ಟ್, ಆಫೀಸ್ ಮುಚ್ಚಿಬಿಟ್ಟಿತ್ತು, ಡೋರ್ ವಾಸ್ ಲಾಕ್ಡ್, ಆಲ್ ದ ವೇ ಹಿ ವೆಂಟ್ ಟು ದ ಆಫೀಸ್, ಇಟ್ ವಾಸ್ ಟೋಟಲ್ ವೇಸ್ಟ್. ಸೊ ಕರ್ಮ ಒಂದು ಅಂದ್ರೆ ಒಂದು ಕಾರ್ಯ ವ್ಯರ್ಥವಾಯಿತು, ಅದಕ್ಕೆ ಮೋಘ. ಮೋಘ ಮೀನ್ಸ್ ವೇಸ್ಟ್, ಟೋಟಲ್ ವೇಸ್ಟ್ ಅಂತ ಹೇಳ್ತೀವಿ ನೋಡ್ರಿ, ದಟ್ ಈಸ್ ವಾಟ್ ಇಸ್ ಮೋಘ, ಕಂಪ್ಲೀಟ್ಲಿ ವೇಸ್ಟ್. ಸೊ ಮೋಘ ಅನ್ನುವ ಶಬ್ದ ಬೇರೆ, ಮೋಹ ಅನ್ನುವ ಶಬ್ದ ಬೇರೆ. ಇಲ್ಲಿ ಹೇಳ್ತಾ ಇದ್ದಾರೆ ಮೋಘಾಶ ಮೋಘ ಕರ್ಮಾಣ ಮೋಘ ಜ್ಞಾನ ವಿಚೇತಸ. ವಿಚೇತಸರು ಅಂದ್ರೆ ಚೇತಸ ಅಂದ್ರೆ ಚೇತಸ್ಕರು, ಜ್ಞಾನಿಗಳು. ವಿಚೇತಸರು ವಿಗತ ಜ್ಞಾನ ಅಂದ್ರೆ ತಾಮಸ ಪ್ರವೃತ್ತಿಯವರು. ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿ ಮೋಹಿನೀಂಶಿತಃ. ಆ ವಿಚೇತಸರಂದ್ರೆ ಏನು? ರಾಕ್ಷಸವಾದ ಅಂದ್ರೆ ರಾಕ್ಷಸರಿಗೆ ಸಂಬಂಧಪಟ್ಟಂತಹ, ಅಸುರರಿಗೆ ಸಂಬಂಧಪಟ್ಟಂತಹ ಸ್ವಭಾವ ಉಳ್ಳವರು ಇವರು. ತಪ್ಪು ತಿಳುವಳಿಕೆಯನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂತಹ ಅವರು ಏನಾಗತ್ತೆ ಅವರಿಗೆ ಅಂದ್ರೆ ಆ ಫಲ, ಆ ಹಾಗೆ ಇರುವವರ ಫಲ ಏನಾಗತ್ತೆ, ಅವರ ಆಶೆ ಮೋಹವಾಗತ್ತೆ ಅಂದ್ರೆ ವ್ಯರ್ಥ. ಮೋಹ ಅಂದ್ರೆ ವ್ಯರ್ಥ, ವೃಥಾಶಾಹ ಅಂತೇಳಿ ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾರೆ. ತೇಷಾಂ ಫಲಂ ಆಹ, ಹಾಗೆ ತಾಮಸಿಕ ಪ್ರವೃತ್ತಿಯಲ್ಲಿರುವ ಜನರಿಗೆ ಬರುವ ಫಲವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಮೋಘಾಶಾ ಇದ್ದಿ ಅಂತೇಳಿ, ಮೋಘಾಶಾ ಅಂತ ಹೇಳಿದರೆ ವ್ಯರ್ಥವಾದ ಆಶೆ ತಿಳುವಳಿಕೆ ಉಳ್ಳವರು. ದೇ ಹ್ಯಾವ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಮೋಘಾಶಾ ಅಂತ ಹೇಳಿದ್ರೆ ವ್ಯರ್ಥವಾದ ಆಶೆ, ದೇರ್ ಡಿಸೈರ್ ಇಸ್ ಕಂಪ್ಲೀಟ್ಲಿ ವೇಸ್ಟ್. ಅದೇ ವಿಧವಾಗಿ ಅದನ್ನು ಹೇಳ್ತಾರೆ ಮೋಘಾಶಾ ಇತಿ ವೃಥಾಶಾಹ ಭಗವತ್ ದ್ವೇಷಿಭಿ ಆಶಾಸಿತಂ ನ ಕಿಂಚಿತ್ ಆಪ್ಯತೆ. ಅವರು ಆಶೆ ಮಾಡಿದ್ದು ಯಾವುದು ಕೂಡ ಸ್ವಲ್ಪ ಕೂಡ ಅವರಿಗೆ ಸಿಗುವುದಿಲ್ಲ. ನ ಕಿಂಚಿತ್ ಆಪ್ಯತೆ, ಸ್ವಲ್ಪವೂ ಅವರಿಗೆ ಸಿಗುವುದಿಲ್ಲ. ಸೊ ವ್ಯರ್ಥ. ಅದೇ ವಿಧವಾಗಿ ಮೋಘ ಕರ್ಮಾಣ, ಅವರು ಮಾಡುವ ಕರ್ಮಗಳು, ಯಜ್ಞಾದಿ ಕರ್ಮಾಣಿ ಚ ವೃಥಾ ಏವ ತೇಷಾಂ. ಹಾಗೆ ತಾಮಸಿಕ ಪ್ರವೃತ್ತಿಯಲ್ಲಿರುವ ಜನರು ಮಾಡುವ ಕರ್ಮಗಳು ಅಂದ್ರೆ ಯಜ್ಞಾದಿ ಕರ್ಮಗಳು ವ್ಯರ್ಥವಾಗತ್ತೆ. ಮೋಘ ಜ್ಞಾನ ಜ್ಞಾನಂಚ ಮೋಘಂ, ಮೋಘಂ ಅಂದ್ರೆ ವ್ಯರ್ಥ, ಅವರ ಜ್ಞಾನವು ವ್ಯರ್ಥ. ಅಂದ್ರೆ ಕೇನಾಪಿ ಬ್ರಹ್ಮರುದ್ರಾದಿ ಪ್ರಾಪ್ತಿ ಉಪಾಯೇನ ನ ಕಶ್ಚಿತ್ ಪುರುಷಾರ್ಥ ಆಮುಷ್ಮಿಕ ತೈ ಆಪ್ಯತೆ. ಅವರೇನು, ಅವ್ರಿಗಿರುವ ಜ್ಞಾನ ಏನು? ಬ್ರಹ್ಮ ಸರ್ವೋತ್ತಮ, ಚತುರ್ಮುಖ ಬ್ರಹ್ಮ ಸರ್ವೋತ್ತಮ, ಇಲ್ಲ ರುದ್ರದೇವರು ಸರ್ವೋತ್ತಮ, ಇಲ್ಲ ಇಂದ್ರ ಸರ್ವೋತ್ತಮ, ಇಲ್ಲ ಮುರುಘ ಸರ್ವೋತ್ತಮ, ಇಲ್ಲ ಗಣೇಶ ಸರ್ವೋತ್ತಮ, ಹೀಗೆ ಬೇರೆ ದೇವತೆಗಳು ಸರ್ವೋತ್ತಮ ಅಂತ ತಿಳಿಯುತ್ತಾರೆ. ಆದ್ದರಿಂದ ಅವಳಿಗೆ ಲೌಕಿಕ ಪ್ರಯೋಜನಗಳು ಬರಬಹುದು, ಲೌಕಿಕವಾದ ಕೆಲಸಗಳಾಗಬಹುದು, ಆದರೆ ಆಮುಷ್ಮಿಕ ಮೋಕ್ಷ ಬರುವುದಿಲ್ಲ. ಪುರುಷಾರ್ಥಗಳಲ್ಲಿ ಆಮುಷ್ಮಿಕ ಅಂದ್ರೆ ಮೋಕ್ಷಕ್ಕೆ ಸಂಬಂಧಪಟ್ಟದ್ದು ಅದು. ನ ಕಶ್ಚಿತ್ ಪುರುಷಾರ್ಥ ಆಮುಷ್ಮಿಕ ತೈಹಿ ಆಪ್ಯತೆ, ತೈಹಿ ಅವರಿಂದ ಕಶ್ಚಿತ್ ಯಾವುದೇ ಆದರೂ ಪುರುಷಾರ್ಥ ಆಮುಷ್ಮಿಕ ಮೋಕ್ಷ ಸಂಬಂಧವಾದ ಪುರುಷಾರ್ಥವು ಯಾವುದೂ ಕೂಡ ನ ಆಪ್ಯತೆ ಹೊಂದಲ್ಪಡುವುದಿಲ್ಲ. ಬ್ರಹ್ಮ ರುದ್ರಾದಿ ಪ್ರಾಪ್ತಿ ಉಪಾಯೇನ, ಬ್ರಹ್ಮಾದಿ ರುದ್ರಾದಿಗಳನ್ನು ಪ್ರಾಪ್ತಿ ಮಾಡಬೇಕನ್ನುವ ಉಪಾಯ ಮಾರ್ಗದಲ್ಲಿ ಹೋಗುವವರಿಗೆ ಮೋಕ್ಷ ಸಿಗುವುದಿಲ್ಲ. ಅದನ್ನೇ ವಕ್ಷ್ಯತಿ ಸ ತಾನಹಂ ದ್ವಿಷತ ಕ್ರೂರಾನ್ ಇತ್ಯಾದಿ ಮೋಕ್ಷ ಧರ್ಮೇಶ. ಭಗವಂತ ಮೋಕ್ಷ ಧರ್ಮದಲ್ಲಿ ಹೇಳ್ತಾನೆ ಏನಂತ ಹೇಳಿದ್ರೆ, ಹಾಗೆ ನನ್ನನ್ನು ದ್ವೇಷ ಮಾಡುವಂತಹ ದ್ವಿಷತಃ ದ್ವೇಷ ಮಾಡುವಂತಹ ಕ್ರೂರ ಜನರನ್ನು ತಾನ್ ಅವರನ್ನು ಅಹಂ ನಾನೇನು ಮಾಡ್ತೀನಿ, ಸಂಸಾರದಲ್ಲೇ ಕೆಳಗಿತಾ ಇರ್ತೀನಿ, ದೇಲ್ಬಿ ಇನ್ ಸಂಸಾರ, ಯಾವಾಗಲೂ ಸಂಸಾರದಲ್ಲಿ ಮುಳುಗಿರುವಂತೆ ಮಾಡ್ತೀನಿ ಅಂತ ಮೋಕ್ಷ ಧರ್ಮದಲ್ಲಿ ಪರಮಾತ್ಮ ಹೇಳ್ತಾನೆ. ಅದೇ ವಿಧವಾಗಿ ಕರ್ಮಣ ಮನಸ ವಾಚ ಯೋ ವಿಶ್ವ್ಯಾದ್ ವಿಷ್ಣುಮವ್ಯಯಂ ಮಜ್ಜಂತಿ ಪಿತರಸ್ತಸ್ಯ ನರಕೇ ಶಾಶ್ವತೀ ಸಮಾಹ. ಕರ್ಮಣ ಮನಸ ವಾಚ ಯೋ ವಿಶ್ವ್ಯಾತ್ ವಿಷ್ಣುಂ ಅವ್ಯಯಂ. ಅವ್ಯಯನಾದ ಸರ್ವೋತ್ತಮನಾದ ವಿಷ್ಣುವಿನನ್ನು ಯಾರಾದರೆ ದ್ವೇಷ ಮಾಡುತ್ತಾರೋ, ಹೇಗೆ ದ್ವೇಷ ಮಾಡುವುದು? ಕರ್ಮದಿಂದ ದ್ವೇಷ ಮಾಡಬಹುದು, ಮನಸ್ಸಿನಿಂದ ದ್ವೇಷ ಮಾಡಬಹುದು, ವಾಕಿನಿಂದಲೂ ದ್ವೇಷ ಮಾಡಬಹುದು. ನಾರ್ಮಲ್ ಆಗಿ ದ್ವೇಷ ಮಾಡುವವರು ಮೂರಿಂದಲೂ ಮಾಡ್ತಾರೆ, ಬಟ್ ಕೆಲವು ಜನ ಒಂದರಿಂದಲೇ ಮಾಡಬಹುದು. ಅವ್ರು ಮನಸ್ಸಿನಲ್ಲಿ ಏನು ಭಾವನೆ ಮಾಡದೇ ಇರಬಹುದು, ಮಾತಿನಲ್ಲಿ ಸುಮ್ಮನೆ ಮಾತಾಡದೇ ಇರಬಹುದು, ಇಲ್ಲ ಮಾತಿನಲ್ಲಿ ಏನು ಮಾತಾಡದೇ ಇರಬಹುದು, ಮನಸ್ಸಿನಲ್ಲಿ ದ್ವೇಷ ಇರಬಹುದು, ಹೇಗೆ ಬೇಕಾದ್ರೂ ಇರಬಹುದು, ಯಾವ ವಿಧವಾದ ದ್ವೇಷವಿದ್ದರೂ ಸಹಿತ. ಹಾಗೆ ದ್ವೇಷ ಇರುವವರು ಮಜ್ಜಂತಿ ಪಿತರಹ ತಸ್ಯ ನರಕೇಶ, ಅವರು ಕೆಡುವುದಲ್ಲದೆ ಅವರ ವಂಶದಲ್ಲಿ ಮುಂದಿನವರು ಕೂಡ ಕೆಡ್ತಾರೆ ಅಂತೇಳಿ. ಇದು ಹಾಗೆ ಯಾರು ಮಾಡಿದ ಕರ್ಮ ಅವ್ರಿಗೆ ತಾನೆ ಅಂತ ಹೇಳಿದರೆ, ಅದಕ್ಕೆ ಹೇಗಾದರೆ ಪ್ರಹ್ಲಾದನಂತಹ ಒಂದು ಉತ್ತಮ ಜೀವ ಹುಟ್ಟಿದ್ದಕ್ಕೆ ಹಿರಣ್ಯಕಶಿಪನನ್ನು ರಕ್ಷಣೆ ಮಾಡ. ಅಫ್ಕೋರ್ಸ್ ಅಲ್ಲಿ ಹಿರಣ್ಯಕಶಿಪನಲ್ಲಿ ಒಂದು ದುಷ್ಟ ಜೀವ ಒಳ್ಳೆ ಜೀವ ಇದ್ದಾನೆ,
ಸೊ ಹಿರಣ್ಯಕಶಿಪುನಲ್ಲಿ ರಕ್ಷಣೆ ಮಾಡಂದ್ರೆ ಅಲ್ಲಿರುವ ಒಳ್ಳೆ ಜೀವನನ ಭಗವಂತ ಮೋಕ್ಷಕ್ಕೆ ಯಾವುದಪ್ಪ ತಪ್ಪದೇ ಮೋಕ್ಷ. ಯಾಕಂದ್ರೆ ಜಯ ಇದ್ದಾನೆ, ಜಯ ಭಗವಂತನ ಪ್ರೀತಿಪಾತನಾದವನು, ಅದೇ ದೇಹದಲ್ಲಿದ್ದಾನೆ, ಅದನ್ನು ಅವನು ಮೋಕ್ಷವೇ ಕೊಡ್ತಾನೆ ಭಗವಂತ. ಆದ್ದರಿಂದ ಈ ಸಂಬಂಧ ಅನ್ನುವುದು ಹೇಗೆ ಬೇಕಾದ್ರೂ ಹೆಲ್ಪ್ ಮಾಡಬಹುದು. ಬಹಳ ಒಳ್ಳೆ ಪ್ರಹ್ಲಾದ ಅಂತ ಬಂದ್ರೆ ಉದ್ಧಾರ ಆಗಿಬಿಡಬಹುದು, ಇಲ್ಲ ಮಹಾದುಷ್ಟ ಬಂದರೆ ಅದರ ಮೂಲಕವಾಗಿ ಸಾಮಾನ್ಯನಾದವನು ಅವನಿಗೆ ಆವರೇಜ್ ನಲ್ಲಿದ್ದರೆ ಆ ವಂಶದಲ್ಲಿ ಯಾರೋ ಒಬ್ಬನು ಅವನ ಮಗನು ಕೆಟ್ಟ ಮಹಾ ಕೆಟ್ಟವನಿದ್ದರೆ ಅದರ ಪ್ರಭಾವ ಅವನ ಮೇಲೆ ಬೀಳುತ್ತೆ. ಅದಕ್ಕೆ ನಮಗೆ ನಮ್ಮ ವಂಶದಲ್ಲಿ ಬರುವ ಕೆಟ್ಟವರ ಪ್ರಭಾವ ನಮ್ಮ ಮೇಲೆ ಬೀಳಬಾರದಂತ ಹೇಳಿದರೆ ನಾವು ವಿಶೇಷವಾದ ಸಾಧನೆಯನ್ನು ಮಾಡಬೇಕು. ನಾವು ಯಾವ ಸಾಧನೆಯನ್ನು ಮಾಡದೇ ಇದ್ದರೆ ಇನ್ನೊಬ್ಬರು ವಂಶದಲ್ಲಿ ಬಂದವರು ಅವರ ಒಂದು ಪ್ರಭಾವ ನಮ್ಮ ಮೇಲೆ ಬರಲಿಕ್ಕೆ ಅವಕಾಶವಿದೆ. ಅಫ್ಕೋರ್ಸ್ ಯಾರ ಕರ್ಮ ಅವರೇ, ಆದರೆ ನಾವು ತಪ್ಪುದಾರಿಯಲ್ಲಿದ್ದರೆ ನಮಗೆ ಇನ್ನೂ ತಪ್ಪುದಾರಿಯಲ್ಲಿ ಹೋಗುವಂತೆ ಭಗವಂತ ಮಾಡ್ತಾನೆ. ಆದ್ದರಿಂದ ನಾವು ಯಾವಾಗಲೂ ಸರಿಯಾದ ಜ್ಞಾನವನ್ನು ಪಡೆದು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಮಜ್ಜಂತಿ ಪಿತರಹ ತಸ್ಯ ನರಕೆ ಶಾಶ್ವತೀಹಿ ಸಮಾಹ, ಸಮಾಹ ಅಂದ್ರೆ ವರ್ಷಗಳಂತ ಅರ್ಥ. ಇಯರ್ಸ್ ಅಂಡ್ ಇಯರ್ಸ್ ಟುಗೆದರ್ ಅವರು ನರಕದಲ್ಲಿ ಬಿದ್ದು ಒದ್ದಾಡುವಂತೆ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ದ್ವೇಷ ಮಾಡು, ಇದೆಲ್ಲ ದ್ವೇಷದಿಂದ ಬರುವ, ಭಗವದ್ವೇಷದಿಂದ ಬರುವ ಫಲಗಳು. ಯೋ ದ್ವಿಷ್ಯಾದ್ ವಿಭುಧ ಶ್ರೇಷ್ಠಂ ದೇವಂ ನಾರಾಯಣಂ ಹರಿಂ, ದೇವತೆಗಳಲ್ಲಿ ಶ್ರೇಷ್ಠನಾದ ಸರ್ವೋತ್ತಮನಾದ ದೇವದೇವನಾದ ನಾರಾಯಣ ಹರಿಯನ್ನು ಯಾರಾದರೇ ದ್ವೇಷ ಮಾಡುತ್ತಾರೋ ಕಥಂ ಸ್ವನ್ನ ಭವೇತ್ ದ್ವೇಷ್ಯ ಆಲೋಕಾಂತಸ್ಯ ಕಶ್ಚಿತ್ ಅಂತೇಳಿ. ಹಾಗೆ ಮಾಡುವವರಿಗೆ, ದ್ವೇಷ ಮಾಡುವವರಿಗೆ ಕೆಟ್ಟ ಫಲಗಳು ಬರೋದಿಲ್ಲ ಅಂತ ಯಾವಾಗ ಹೇಳ ಕಾರಣ ಅಂದ್ರೆ, ನಾರಾಯಣನ್ನು ದೇವೋತ್ತಮನಾದ ನಾರಾಯಣ ದ್ವೇಷ ಮಾಡುವವರು ಯಾರೇ ಒಬ್ಬ ಚಂಡಾಲ ಅಂತವನಿಗೂ ಸಹಿತ ದ್ವೇಷ ಮಾಡಲಿಕ್ಕೆ ಯೋಗ್ಯನಾದವನು ಅಂತೇಳಿ. ಸೊ ಹೀಸ್ ವರ್ತಿ ಟು ಬಿ ಹೇಟೆಡ್ ಈವನ್ ಬೈ ಎ ಚಂಡಾಲ. ಆ ವಿಧವ ಅಷ್ಟೊಂದು. ಸೊ ದ್ವೇಷ್ಯ ಅಲೋಕಾಂತಸ್ಯ ಕಶ್ಯಚಿತ್ ಅಂತೇಳಿ, ಅಂತ ಕೆಟ್ಟ ಫಲ ಬರುತ್ತೆ ತಾಮಸಿಕವಾದ ಜ್ಞಾನವಿದ್ದರೆ ಅಂತೇಳಿ. ಅದನ್ನೇ ಇನ್ನೊಂದು ಸಾಮವೇದ ಶಾಂಡಿಲ್ಯ ಶಾಖದಲ್ಲಿ ಹೇಳಿದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸರ್ವೋತ್ಕೃಷ್ಟೇ ಜ್ಞಾನ ಭಕ್ತಿ ಯಸ್ಯ ನಾರಾಯಣೇ ಪುಷ್ಕರ ವಿಷ್ಟರಾಧ್ಯೇ ಸರ್ವಾವಮೋ ದ್ವೇಷ ಯುತಶ್ಚ ತಸ್ಮಿನ್ ಭ್ರೂಣಾಮನಂತಘ್ನೋಸ್ಯ ಸಮೋನ ಚೈವ ಇತಿ ಸಾಮವೇದೇ ಶಾಂಡಿಲ್ಯ ಶಿಖಾಯ. ಈ ಶಾಂಡಿಲ್ಯ ಶಾಖೆಯಿಂದ, ಶಾಂಡಿಲ್ಯ ಶಾಖೆಯಿಂದ ಬಂದ ಶಾಂಡಿಲ್ಯ ಶಾಖಾಯಾಮ್, ಶಾಂಡಿಲ್ಯ ಶಾಖದಿಂದ, ಸಾಮವೇದದ ಶಾಂಡಿಲ್ಯ ಶಾಖದಿಂದ ಬಂದ ಮಾತನ್ನೊಂದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸರ್ವ ಉತ್ಕೃಷ್ಟೇ ಜ್ಞಾನ ಭಕ್ತಿ ಹೀಯಸ್ಯ ನಾರಾಯಣೇ ಅಂತೇಳಿ. ಅಂದ್ರೆ ಸರ್ವೋತ್ಕೃಷ್ಟನಾದವನು, ಸರ್ವೋತ್ತಮನಾದವನು, ಅವನು ಬ್ರಹ್ಮನ ತಂದೆ ಆದಂತಹ ನಾರಾಯಣನಲ್ಲಿ ಜ್ಞಾನ ಭಕ್ತಿ ಸಂಪನ್ನನಾದವನು ಯಾರಿದ್ದಾರೋ, ಜ್ಞಾನ ಭಕ್ತಿ ಹೀಯಸ್ಯ, ಸೊ ಜ್ಞಾನ ಭಕ್ತಿ ಸಂಪನ್ನನಾದವನು ಅಂತಹವನನ್ನು ಯಾರಾದ್ರೆ ದ್ವೇಷ ಮಾಡ್ತಾರೋ ಅವನು ಸರ್ವಕ್ಕಿಂತಲೂ ಸರ್ವ ಅವಮಹ, ವಮ ಅವಮ ಅಂದ್ರೆ ಸೋ ಡೆಸ್ಪಿಕಬಲ್, ಸೋ ಎಲ್ಲರಿಗಿಂತ ಕಡಿಮೆ ಆಗಿರ್ತಾನೆ. ಯಾರು ಸರ್ವೋತ್ಕೃಷ್ಟೇ, ಸರ್ವೋತ್ಕೃಷ್ಟನಾದಂತಹ ನಾರಾಯಣೇ ನಾರಾಯಣನಲ್ಲಿ, ಆ ನಾರಾಯಣ ಎಂತವನು ಪುಷ್ಕರ ವಿಸ್ತರ ಆದ್ಯೇ. ಪುಷ್ಕರ ಅಂದ್ರೆ ಕಮಲ ಪುಷ್ಪ, ಅದಕ್ಕೆ ಪದ್ಮಕ್ಕೆ ಪುಷ್ಕರ ಅಂತ ಕರೀತಾರೆ. ಪುಷ್ಕರ ನೀರಿನಲ್ಲಿ ಬರುವಂತಹದ್ದು ಅದು ಪುಷ್ಕರ, ಪದ್ಮ ಪುಷ್ಕರ ಅನ್ನುವ ಶಬ್ದಕ್ಕೆ ತಾವರೆ ಪದ್ಮ ಅಂತ ಅರ್ಥ. ಅದರಲ್ಲಿ ವಿಷ್ಟ ಕೂತವನು, ಪದ್ಮಾಸನನಾದವನು, ಪುಷ್ಕರ ವಿಷ್ಟ ಅಂದ್ರೆ ಪದ್ಮಾಸನ ಚತುರ್ಮುಖ ಬ್ರಹ್ಮದೇವರು. ಆ ಪುಷ್ಕರ ವಿಷ್ಟ ಚತುರ್ಮುಖನ ಬ್ರಹ್ಮದೇವರು, ಪದ್ಮಾಸನದಲ್ಲಿರುವ ಚತುರ್ಮುಖ ಬ್ರಹ್ಮದೇವರೇ ಅವನಿಗೆ ಆದ್ಯನಾದವನು, ಅವನ ತಂದೆ ಚತುರ್ಮುಖ ಬ್ರಹ್ಮದೇವರ ತಂದೆ ಅಂದ್ರೆ ನಾರಾಯಣ. ಪುಷ್ಕರ ವಿಷ್ಟರ ಆದ್ಯನಾದವನು ನಾರಾಯಣ, ಆದ್ಯೇ ಅವನಲ್ಲಿ. ಸಪ್ತಮಿ ನಾವು ಸಂಸ್ಕೃತದಲ್ಲಿ ಮಾಡ್ತಾ ಇದ್ದೀವಿ. ಯಾವುದರ ಅದು ವಿಶೇಷಣಗಳು ಅಬ್ಜೆಕ್ಟಿವ್ಸ್ ಬಂದರೆ ಅದು ಆ ಮೂಲ ಶಬ್ದಗಳಿದ ಇದ್ದ ರೂಪದಲ್ಲಿ ಅದಿರಬೇಕು. ಅದು ಸಪ್ತಮಿ ವಿಭಕ್ತಿ ಇದ್ರೆ ಸಪ್ತಮಿ, ಅದು ಪದಮಿಯ ಪ್ರಥಮ ವಿಭಕ್ತಿಯಲ್ಲಿ ಪ್ರಥಮ ವಿಭಕ್ತಿ. ಆ ಮೂಲಭೂತ ಶಬ್ದ ಯಾವ ವಿಭಕ್ತಿಯಲ್ಲಿದ್ದರೆ ಅದರ ಅಬ್ಜೆಕ್ಟಿವ್ಸ್ ಅದೇ ವಿಭಕ್ತಿಯಲ್ಲಿರಬೇಕು. ಮೂಲ ಶಬ್ದ ಯಾವ ವಚನದಲ್ಲಿದ್ದರೆ ಅಬ್ಜೆಕ್ಟಿವ್ಸ್ ಅದೇ ವಚನ ನಂಬರ್. ಮೂಲ ವಸ್ತು ಯಾವ ಪುರುಷ, ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಇದ್ದರೆ ಅಬ್ಜೆಕ್ಟಿವ್ಸ್ ಅದೇ ಪುರುಷದಲ್ಲಿ ಇರಬೇಕು. ಸೊ ಇದು ಇಂಪಾರ್ಟೆಂಟ್. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಪುಷ್ಕರ ವಿಷ್ಟರಾಧ್ಯೇ ಅಂತೆ, ಪುಷ್ಕರ ವಿಷ್ಟರಾಧ್ಯೇ ಅದು ಸಪ್ತಮಿ ವಿಭಕ್ತಿ. ಅಂದರೆ ತಾಮರೆ ಆಸನ ಪದ್ಮಾಸನ ಇರುವ ಚತುರ್ಮುಖ ಬ್ರಹ್ಮದೇವರ ತಂದೆಯಾದಂತಹ ನಾರಾಯಣನಲ್ಲಿ ಸರ್ವೋತ್ಕೃಷ್ಟೇ,
ಸರ್ವೋತ್ಕೃಷ್ಟನಾದ ನಾರಾಯಣನಲ್ಲಿ, ಅಂತಹ ನಾರಾಯಣನಲ್ಲಿ ಜ್ಞಾನ ಭಕ್ತಿ ಸಂಪನ್ನನಾದವನು, ಅವನನ್ನು ಯಾರು ದ್ವೇಷ ಮಾಡ್ತಾರೋ, ಸೊ ಜ್ಞಾನಭಕ್ತಿ ಹೀಯಸ್ಯ, ಸೊ ಜ್ಞಾನಭಕ್ತಿ ಸಂಪನ್ನನಾದವನು ಯಾರಿದ್ದಾನೋ ಅವನಲ್ಲಿ ದ್ವೇಷ ಮಾಡುವವನು, ಸೊ ಯಾರಿದ್ದಾನೋ ಅವನು ಸರ್ವಾವ ಮಹಾ ದ್ವೇಷಯಿತಸ್ಥ ತಸ್ಮಿನ್ ದ್ವೇಷಯಿತಸ್ಥ ಸರ್ವಾವಮ, ಅವನಲ್ಲಿ ದ್ವೇಷ ಮಾಡುವವನು ಸರ್ವ ಅವಮ, ಅವಮ ಅಂದ್ರೆ ನೀಚನ, ಎಲ್ಲರಿಗಿಂತ ನೀಚನಾಗಿರ್ತಾನೆ ಅವನು. ಅವನು ಎಷ್ಟು ನೀಚ ಅಂತ ಹೇಳಿದರೆ, ಭ್ರೂಣಾಂ ಅನಂತಜ್ಞೋ ಅಸ್ಯ ಸಮೋ ನಚೈವ. ಭ್ರೂಣ ಅಂತ ಹೇಳಿದರೆ ಕಂಪ್ಲೀಟ್ ಆಗಿ ಡೆವಲಪ್ ಆಗದೇ ಇರುವಂತಹ ಶಿಶು ಅವಸ್ಥೆಯಲ್ಲಿದ್ದು, ಇಟ್ ಈಸ್ ನಾಟ್ ಎ ಫುಲ್ಲಿ ಫಾರ್ಮ್ಡ್. ಇಮ್ಯಾಜಿನ್, ತಾಯಿಯ ಗರ್ಭದಲ್ಲಿ ಇನ್ನೂ ಪೂರ್ತಿಯಾಗಿ ಡೆವಲಪ್ ಆಗದೇ ಇರುವಂತಹ ಒಂದು ಯಾವುದೋ ಒಂದು ದಶೆ, ಶಿಶು ಅವಸ್ಥೆಯಿಂದ ನಾಟ್ ಎ ಫುಲ್ಲಿ ಫಾರ್ಮ್ಡ್ ಶಿಶು, ಅದರನ್ನು ಹತ್ಯೆ ಮಾಡಿದೆ, ಅದನ್ನು ಕೊಂದು ಹಾಕಿದರೆ, ಅದಕ್ಕೆ ಪೀಡೆ ಕೊಟ್ಟು ಕೊಂದು ಹಾಕಿದ್ರೆ ಪಾಪ ಬರುತ್ತೆ, ಭ್ರೂಣ ಹತ್ಯೆ ಅಂತ ಕರೀತಾರೆ. ಆ ಭ್ರೂಣ ಹತ್ಯೆಗಳು ಅನೇಕ, ಅಂದ್ರೆ ತಾಯಿ ಗರ್ಭವನ್ನು ಹೊಡೆಯುವುದು, ತಾಯಿ ಗರ್ಭ ಇಲ್ಲ ಅಂದ್ರೆ ನಾವು ನೋಡ್ತೀವಿ ಕಾಲದಲ್ಲಿ ಟೆರರಿಸ್ಟ್ ಅವ್ರು ಮಾಡೋದು, ಬಹಳ ಪೀಡೆಯನ್ನು ಕೊಡ್ತಾರೆ ಜನರಿಗೆ. ಹಾಗೆ ಪೀಡೆಯನ್ನು ಕೊಟ್ಟರೆ ಮಹಾಪಾಪ ಬರುತ್ತೆ. ಆ ಭ್ರೂಣ ಹತ್ಯೆ, ಅನಂತ ಭ್ರೂಣ ಹತ್ಯೆ ಮಾಡಿದವನು ಹೇಗಿರ್ತಾನೋ ಅವನಿಗಿಂತಲೂ ಕಡಿಮೆ ಆಗ, ಅಂದ್ರೆ ಹಿ ಡಸಂಟ್ ಇವನ್ ಈಕ್ವಲ್ ದಿಸ್ ಪರ್ಸನ್ ಭಗವಂತ. ಯಾಕಂದ್ರೆ ಭಗವಂತನಲ್ಲಿ ದ್ವೇಷ ಮಾಡುವವನು ಎಲ್ಲರನ್ನು ದ್ವೇಷ ಮಾಡ್ತಾನೆ, ಭಗವಂತನಲ್ಲಿಯೇ ದ್ವೇಷ ಮಾಡ್ತಾನೆ ಅಂದ್ರೆ ಎಲ್ಲರನ್ನು ದ್ವೇಷ ಮಾಡುವ ಲಕ್ಷಣ ಇದೆ ಅವನಲ್ಲಿ. ಸೊ ಆದ್ದರಿಂದ ಹೇಳ್ತಾ ಇದ್ದಾರೆ ಅಂತ, ಅವನು ಭ್ರೂಣ ಹತ್ಯೆಗಳು, ಅನಂತ ಭ್ರೂಣ ಹತ್ಯೆಗಳು ಮಾಡಿದವನಿಗಿಂತ ನೀಚನಾಗಿರ್ತಾನೆ. ಅಂದ್ರೆ ಈ ಭಗವಂತನ ದ್ವೇಷ ಅನ್ನುವುದು ಅಷ್ಟು ಕೆಟ್ಟದು. ಭಗವಂತನ ದ್ವೇಷ ಮಾಡಬಾರದು, ಭಗವದ್ ಭಕ್ತರಲ್ಲಿಯೂ ದ್ವೇಷ ಮಾಡಬಾರದು. ನಾವು ನಮ್ಮ ಕೈಲಾದಷ್ಟು ಒಂದು ಅಪ್ರೀತಿ ಭಾವನೆ, ಯಾರಾದ್ರೂ ಸರಿ ಇಲ್ಲ ಅಂದ್ರೆ ದೂರ ಇರ್ಬೇಕಷ್ಟೇ ಹೊರತು ಯಾರನ್ನು ದ್ವೇಷ ಮಾಡುವುದಕ್ಕೆ ಹೊರಡಬಾರದು. ದ್ವೇಷ ಅನ್ನೋದು ಸರಿಯಲ್ಲ, ಇಟ್ಸ್ ನೆವರ್ ಗುಡ್. ಸೊ ದ್ವೇಷ ಅನ್ನೋದು ಇರಬಾರದು, ಅದನ್ನು ಹೇಳಿದ್ದಾರೆ. ಹೀಗೆ ಇಲ್ಲಿ ಹೇಳಿದಂತಹ ವಿಷಯ, ದ್ವೇಷ ಭಗವಂತನಲ್ಲಿ ದ್ವೇಷ ಮಾಡುವವರಿಗೆ ಬರುವ ಫಲಗಳನ್ನೆಲ್ಲ ಹೇಳಿದ್ದಾರೆ. ಮೋಘಾಶ, ಮೋಹಕರ್ಮಾಣ, ಮೋಹ ಜ್ಞಾನ, ವಿಜೇರಸಃ, ರಾಕ್ಷಸೀ ಆಸುರೀಂ ಚೈವ ಪ್ರಕೃತಿ ಮೋಹಿಂಸಿತ ಅಂತ ಹೇಳಿ, ಆ ಭಗವದ್ ದ್ವೇಷಿಗಳಿಗೆ ಬರುವ ಅತಿ ನೀಚವಾದ ಪರಿಸ್ಥಿತಿ, ಅತಿ ಅದು ಉತ್ಕಟವಾದ ಪಾಪವಾಗುತ್ತೆ, ಅವರಿಗೆ ತುಂಬಾ ತೊಂದರೆಗಳು ಬರುತ್ತೆ, ಭಗವಂತನಲ್ಲಿಯೇ ದ್ವೇಷ ಮಾಡಿದರೆ ಅವರಿಗೆ ಪ್ರಪಂಚದಲ್ಲಿ ಏನೂ ಸಿಗುವುದಿಲ್ಲ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. 12ನೇ ಪದ್ಯ, ಅದರಲ್ಲ ಭಾಷ್ಯ 12ನೇ ಪದ್ಯದಲ್ಲಿ, ಆ ಭಾಷ್ಯದಲ್ಲೇ ಆಚಾರ್ಯರು ಒಂದು ಈ ಸಮಯ ಹೇಳಿದಾಗ ನಮಗೆ ಇನ್ನೊಂದು ವಚನದಿಂದ ಬರುವ ಕನ್ಫ್ಯೂಷನ್ ಒಂದಿದೆ, ಆ ಕನ್ಫ್ಯೂಷನ್ನು ದೂರ ಮಾಡ್ತಾರೆ. ಯಾಕಂದ್ರೆ ದ್ವೇಷದಿಂದಲೇ ಮೋಕ್ಷ ಬರಬಹುದು, ಯಾಕಂದ್ರೆ ದ್ವೇಷದಿಂದ ಶಿಶುಪಾಲನಿಗೆ ಮೋಕ್ಷ ಬಂತು ಅಂತ ಹೇಳಿ ಇತ್ಯಾದಿ ವಚನಗಳೆಲ್ಲ ಇರುತ್ತೆ. ಆ ವಚನಗಳನ್ನು ಅವ್ರು ಹೇಗೆ ಅರ್ಥ ಮಾಡ್ಕೋಬೇಕು? ಭಗವಂತನ ದ್ವೇಷ ಮಾಡಿದರೆ ಎಲ್ಲ ವ್ಯರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ದ್ವೇಷ ಮಾಡಿದಂತಹ ಶಿಶುಪಾಲಾದಿಗಳಿಗೆ ಮೋಕ್ಷ ಬಂತ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ. ದ್ವೇಷದಿಂದಲೂ ಮೋಕ್ಷ ಬರಬಹುದು ಅಂತ ಇನ್ನೊಂದು ಕಡೆ ವಚನವಿದೆ. ಮತ್ತೆ ಇವು ಕಾಂಟ್ರಡಿಕ್ಟಿಂಗ್, ಸೆಲ್ಫ್ ಕಾಂಟ್ರಡಿಕ್ಟಿಂಗ್ ವಚನಗಳಲ್ಲವಾ ಅಂತ ಪ್ರಶ್ನೆ ಮಾಡಿಕೊಂಡು, ಆ ಪ್ರಶ್ನೆಗೆ ಸಮಾಧಾನವಾಗಿ ಆಚಾರ್ಯರು ಅದನ್ನು ಬಿಡಿಸ್ತಾರೆ. ದ್ವೇಷ ಛೇದ್ಯಾದಯೋ ನೃಪಾಹ ವೈರೇಣ ಎನ್ ನೃಪತಯ ಶಿಶುಪಾಲ ಪೌಂಡ್ರ ತಾಲ್ವಾದಯ ಗತಿ ವಿಲಾಸ ವಿಲೋಕನಾದ್ಯೈ ವ್ಯಾಯಂತ ಅಕೃತಧಿಯ ಶಯನಾಸನಾದೌ ತತ್ ಸಾಮ್ಯಂ ಈಯುಹ ಅನುಕ್ತಧಿಯ ಪುನಃ ಕಿಂ ಅಂಥೇಳಿ, ದ್ವೇಷದಿಂದಲೇ ಶಿಶುಪಾಲ ಪೌಂಡ್ರ ಸಾಲ್ವ ಮುಂತಾದವರಿಗೆ ಭಗವಂತನ ಸಾರೂಪ್ಯವು ಮೋಕ್ಷದಂತೆ ಮೋಕ್ಷಾದಿಗಳು ಬರುವುದರಿಂದ, ಮತ್ತೆ ಭಗವಂತನನ್ನು ಧ್ಯಾನ ಮಾಡಿ ಅವನಲ್ಲೇ ನಿತ್ಯ ನಿರತ ನೆಲೆ ಮನಸ್ಸಿಟ್ಟರೆ ಅವರಿಗೆ ಎಷ್ಟು ಒಳ್ಳೆ ಫಲ ಬರುತ್ತೆ ಅಂತ ಹೇಳ್ಬೇಕಾ ಅಂತ ಹೇಳಿ, ಅಂದ್ರೆ ಕೈಮುತ್ಯ ನ್ಯಾಯ, ಅದಕ್ಕೆ ಫಲ ಸಿಗುತ್ತೆ ಅಂತ ಹೇಳಿದ್ರೆ ಭಗವಂತನ ಪ್ರೀತಿ ಭಕ್ತಿಗಳನ್ನು ಮಾಡಿದ್ರೆ ಇನ್ನೂ ಜಾಸ್ತಿ ಫಲ ಸಿಗುತ್ತೆ ಅಂತ ಹೇಳಿದಂತೆ ಕಾಣುತ್ತೆ. ಸೊ ಇದು ಹೇಳುವುದರ ಮೂಲಕವಾಗಿ ದ್ವೇಷದಿಂದಲೂ ಮೋಕ್ಷ ಬರಬಹುದು ಅನ್ನುವ ಒಂದು ತಪ್ಪು ತಿಳುವಳಿಕೆ ಬರಲಿಕ್ಕೆ ಅವಕಾಶವಿದೆ. ಅದನ್ನು ಆಚಾರ್ಯರು ವಿಸ್ತಾರ ಮಾಡ್ತಾ ಹೇಳ್ತಾ ಇದ್ದಾರೆ. ಇತಿತು ಭಗವತಃ ಭಕ್ತ ಪ್ರಿಯತ್ವ ಜ್ಞಾನ ಜ್ಞಾಪನಾರ್ಥಂ ನಿತ್ಯ ಧ್ಯಾನ ಸ್ತುತಿ ಅರ್ಥಂ ಚ ಸ್ವಭಕ್ತಸ್ಯ ಕದಾಚಿತ್ ಶಾಪಬಲಾತ್ ದ್ವೇಷಿನಃ ಅಪಿ ಭಕ್ತಿ ಫಲಮೇವ ಭಗವಾನ್ ದದಾತಿ ಇತಿ. ಭಕ್ತಾಯೇವ ಹಿ ಪೂರ್ವಂ ಶಿಶುಪಾಲಾದಯಃ ಶಾಪಬಲಾತ್ ದ್ವೇಷಿನಃ ತತ್ ಪ್ರಶ್ನ ಪೂರ್ವಂ ಪಾಶದ ಶಾಪಾದಿ ಕಥನಾತ್ ಚ ಏತತ್ ನ್ಯಾಯತೆ ಅನ್ಯಥಾ ಕಿಮಿತಿ ತತ್ ಅಪ್ರಸ್ತುತ ಉಚ್ಯತೆ ಅಂತೇಳಿ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಭಗವಂತನನ್ನು ದ್ವೇಷ ಮಾಡಿದರೂ ಶಿಶುಪಾಲಾದಿಗಳಿಗೆ ಮೋಕ್ಷ ಬಂತಲ್ಲವಾ ಅಂತ ಹೇಳಿದರೆ ಅಲ್ಲಿ ಭಕ್ತಿ ಫಲಮೇ ಭಗವಾನ್ ದದಾತಿ ಸ್ವಭಕ್ತಸ್ಯ ಕದಾಚಿತ್ ಶಾಪ ಬಲಾತ್. ಇದ್ ನೋಡ್ರಿ, ಶಿಶುಪಾಲದಂತ ವಕ್ತರಾಗಲಿ, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಲಿ, ರಾವಣ ಕುಂಭಕರ್ಣರಾಗಲಿ, ಇವರು ಜಯವಿಜಯರು. ಜಯವಿಜಯರು ಶಾಪದ ಮೂಲದಿಂದ ಅವರು ಹಾಗೆ ಜನ್ಮವನ್ನು ತಾಳಿ ಬಂದಿದ್ದಾರೆ. ಆದ್ದರಿಂದ ನಿಜವಾಗಿ ಅವರು ಭಗವಂತನ ಭಕ್ತರೇ ಆಗಿದ್ದಾರೆ. ಆದ್ದರಿಂದ ಭಗವಂತನ ಭಕ್ತರಾದ ಅವನು ಭಗವಂತ ಒಲಿತಾನೆ. ಅವರು ಬೇರೆ ದೇಹಗಳಲ್ಲಿ ಇದ್ದಾಗ ಸಹಿತ ಭಗವಂತ ಏನು ಮಾಡ್ತಾನೆ, ಅವರನ್ನು ಭಗವಂತ ಒಲಿತಾನೆ. ಆದ್ದರಿಂದ ಕಾರಣ ಅವರು ನಿಜವಾಗಿ ಭಗವದ್ ಭಕ್ತರು. ಶಾಪದಿಂದ ಅವರಿಗೆ ಹಾಗೆ ಇನ್ನೊಬ್ಬರ ದುಷ್ಟನಾದ ದೈತ್ಯನ ದೇಹದಲ್ಲಿ ಆವಾಸ ಮಾಡಬೇಕಾಗಿದ ಪರಿಸ್ಥಿತಿ ಒದಗಿ ಬಂತು ಅಷ್ಟೇ ಹೊರತು ಅವರು ಸ್ವಾಭಾವಿಕವಾಗಿ ದುಷ್ಟರಲ್ಲ. ಆದ್ದರಿಂದ ಆ ದುಷ್ಟ ಸ್ವಭಾವ ಇರುವ ಆ ದೇಹದಲ್ಲಿರುವ ದುಷ್ಟ ಜೀವಗಳು ಭಗವಂತನನ್ನು ದ್ವೇಷಪೂರ್ಣವಾಗಿ ನಿತ್ಯ ಸ್ಮರಣೆ ಮಾಡುತ್ತಾ ಇದ್ದರೆ ಇವರು ಅದೇ ದೇಹದಲ್ಲಿದ್ದು ಅಯ್ಯೋ ನಾನು ಈ ದೇಹದಲ್ಲಿ ಬಳಲ್ತಾ ಇದ್ದಾನೆ, ಇವರ ಜೊತೆಲಿದ್ದೀನಿ, ನಾನು ಭಗವಂತನ ದ್ವೇಷಿ ಅಲ್ಲ, ಭಗವಂತ ಸರ್ವೋತ್ಕೃಷ್ಟ ಅಂತೇಳಿ ಅವ್ರ ಮನಸ್ಸಿನಲ್ಲಿ ಭಾವನೆ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಆ ದೇಹದ ಮೇಲೆ ಕಂಟ್ರೋಲ್ ಇರೋದಿಲ್ಲ, ದೈತ್ಯರಿಗೆ ಕಂಟ್ರೋಲ್ ಇರುತ್ತೆ. ಆದ್ದರಿಂದ ಅವರಿಗೆ ಆ ದೈತ್ಯರು ಮಾಡುವ ತಪ್ಪು ಕೆಲಸಗಳಿಂದ ಫಲ ಬರೋದಿಲ್ಲ, ಭಕ್ತಿಯಿಂದ ಮಾಡುವಂತಹ ಫಲವೇ ಬರುತ್ತೆ. ಯಾಕಂದ್ರೆ ಅವರು ಅದನ್ನು ಒಪ್ಪೋದಿಲ್ಲ ಮನಸ್ಸಾದ್ರೆ ಅವರಿಗೆ ಎದುರಿಸುವ ಶಾಪದ ಬಲದಿಂದ ಬಂದಿದ್ದಾರೆ. ಅದನ್ನ ಶಾಪದ ಬಲದಿಂದ ಆ ದೈತ್ಯರು ಡಾಮಿನೇಟ್ ಮಾಡ್ತಾರೆ. ಇವರಿಗೆ ನಿಜವಾಗಿಯೂ ಅವ್ರ ದೈತ್ಯರಿಗಿಂತ ದೊಡ್ಡವರು ಆಗಿರ್ಬೋದು, ಆದರೂ ಶಾಪ ಬಲ. ಆದ್ದರಿಂದ ಆ ಶಾಪ ಬಲದಿಂದ ಅವರಿಗೆ ಏನಿಲ್ಲದೆ ಆಗತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಭಕ್ತಿ ಫಲಮೇ ಸ್ವಭಕ್ತಸ್ಯ, ಅವರು ಸ್ವಭಕ್ತರು ತನ್ನ ಭಕ್ತರಾದವರನ್ನು ಕದಾಚಿತ್ ಯಾವಾಗಲೋ ಶಾಪ ಬಲ ಶಾಪದ ಬಲದಿಂದ ದ್ವೇಷಿಣಃ ಅಪಿ ದ್ವೇಷಿಗಳಾದರೂ ಸಹಿತ ಭಕ್ತಿ ಫಲಮೇವ ಭಗವಾನ್ ದದಾತಿ, ಅವ್ರಿಗೆ ಭಕ್ತಿ ಫಲವನ್ನೇ ಕೊಡ್ತಾನೆ ಭಗವಂತ. ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಭಕ್ತಿ, ಆ ದೇಹದಲ್ಲಿರುವ ಇನ್ನೊಂದು ದುಷ್ಟವನ್ನು ದ್ವೇಷ ಮಾಡಿದ್ರು ಅವನು ಮಾಡೋದು ಭಕ್ತಿಯೇ. ಆದ್ದರಿಂದ ಅದು ಒಂದು ವಿಷಯ, ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಇತಿತು ಭಗವತೋ ಭಕ್ತ ಪ್ರಿಯತ್ವ ಜ್ಞಾಪನಾರ್ಥಂ ನಿತ್ಯ ಧ್ಯಾನ, ನಿತ್ಯ ಧ್ಯಾನವನ್ನು ಸ್ತೋತ್ರ ಮಾಡುವುದೇ ಅಲ್ಲ ಉದ್ದೇಶವೇ ಹೊರತು ಅಲ್ಲಿ ದ್ವೇಷದಿಂದ ಧ್ಯಾನ ಮಾಡಬೇಕಂತ ಅಲ್ಲ, ನಿತ್ಯ ಧ್ಯಾನ ಮಾಡಬೇಕು. ನೋಡಿ, ದ್ವೇಷಿಗಳು ಸಹಿತ ನಿತ್ಯ ಧ್ಯಾನ ಮಾಡ್ತಾ ಇದ್ದಾರೆ, ನೀವು ಭಕ್ತರು ನಿತ್ಯ ಧ್ಯಾನ ಮಾಡ್ರಿ, ದ್ವೇಷಿಗಳು ನಿತ್ಯ ದ್ವೇಷ ಧ್ಯಾನ ಮಾಡ್ತಾರೆ, ನೀವು ನಿತ್ಯ ಭಕ್ತಿ ಧ್ಯಾನವನ್ನು ಮಾಡ್ರಿ ಅಂತ ಹೇಳಿ ಆ ಧ್ಯಾನದ ಪ್ರಶಸ್ತಿಯನ್ನು ಭಕ್ತರಿಗೆ ತೋರಿಸಿಕೊಡುವುದೇ ಅದರ ಉದ್ದೇಶವಾಗಿದೆ ಅಂತ ಹೇಳಿ ಅದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಸೊ ನಾವು ಇದನ್ನು ನೆಕ್ಸ್ಟ್ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಇಲ್ಲಿಗೆ ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶಿಕ್ಷಣಾರ್ಪಣಮಸ್ತು. ಗಾಯನವಾದ ಮನಸ್ಸೇನಿಯರು ಅಭಿಧ್ಯಾತ್ಮನವ ಅನಸು ಸ್ವಭಾವಂ ಕರುಮಿ ಇದ್ದು ಸಕಲಂ ಪರಸ್ಮೈ ನಾರಾಯಣೇ ಸಂಪಾದ ಶಿಕ್ಷಣಾರ್ಪಣಮಸ್ತು. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಇವತ್ತು 9 to 10 p.m. ಒನ್ ಅವರ್ ಲಾಂಗ್ ಸೆಷನ್ ಸಂಸ್ಕೃತ ಪಾಠ ಇರುತ್ತೆ. ಇನ್ನೊಂದು 5 minutes ಶುರು ಆಗುತ್ತೆ. ಏನು ಕ್ವಶನ್ಸ್ ಇದ್ದಿಲ್ಲ ಅಂದ್ರೆ ಇಲ್ಲಿ ನಾವು ವಿರಾಮ ಮಾಡೋಣ. ಹರೇ ಶ್ರೀನಿವಾಸ.